ஞானம் அமவாச்சமாம் சுத்தாம் சஞ்சீவயந்த அகில சக்தி சரஸ்வதாம்னா அன்யாம்ஸ்ய ஹஸ்த சரண ஸ்ரவணத்வகாதி பிராணான் நமோ பகவதே புருஷாய துக்ஷே தேதி ஹரிரஜிந்தியஹ சர்வ தேவைக வந்தியஹ பரமகுருரபிஷ்டா வாப்திர சஜ்ஜனானாம் நிகில குணகணாணோ நித்ய நிர்முக்த தோஷ சரசிஜ நயனோசோ ஸ்ரீபதிர் மானதோ நஹ யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபுர்த்திஹி சதா தஸ்மை ஹரயே குரவே நம வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்பாய ச நமோ நம வசது ஸ்ரீமதானந்தீர்த்தேந்துர்ணோ ஹ்ருதம்பரே யத்வச்சந்திரிகாஸ்வாந்தசந்தாபம் வினிகிருந்தது வாணிசே கரவாண்யம்பா சரணோ ஹிருதி சர்வதா மத்வாக்ய சரணிர்பூயாத் ஸ்ரீமதாச்சாரிய பாவதா ஹராய பஜகானிஷ்ட ஹராய புர வைரினே பவாய பவதே பூயாத் சிவாய சிரசா நம உமேஷாத்யா சுராவோகம் ஈடே சேதோபிமானினஹ யூயம் சர்வே ப்ரகுருத மனோமே மத்வபாவகம் ஸ்ரீமத்வஹ தத்வவ்ருக்ஷஸ்து ஜயார்யஹ காமதுஸ்மிருதஹ சிந்தாமணிஸ்து வியாதாரியஹ முனித்ரயமுதாஹ்ருதம் வாதிராஜகுரூன் வந்தேர பூத்தமகுரூன் ததா ராகவேந்திரான் ததா சர்வான் சத்குரூன் பிரணதோஸ்மே பிருத்வீமண்டலமத்யஸ்தாஹ பூர்ணபோதமதானுகாஹ வைஷ்ணவா விஷ்ணுஹதயாஹ தான் நமஸ்தே குருன் மம ஸ்ரீ குருப்போ நம ஹரி ஜெயத்ய சங்கோரு பதாம்பு பூரோ குணோச்ச ரத்நாகர ஆத்ம வைபவ சதா சதாத்மஜ்ஞ நதீபிராப்ய கிருஷ்ணாவதாரோ ஹரிரேக சாகர பரம பவித்ரவாத கிருஷ்ணாஷ்டமிய அத்தியந்த சிரேஷ்டவாதந்த பர்வகால இவத்தின திவச சாட்சா சர்வா பிரம்மாதி தேவதைகளும் சக ஆச்சரணை மாடத்தக்கந்த உற்சவ இது ஸ்ரீகிருஷ்ண ஜெயந்தி ஸ்ரீகிருஷ்ணாஷ்டமி ரோஹிணி நட்சத்திரவு சேரிதே சிராவண மாசத கிருஷ்ணபட்சத அஷ்டமி என்று மத்தியராத்திரியில் எரடு மத்தியராத்திரிக்கு இருக்கு அஷ்டமி மத்து ரோஹிணி எரடு இதே அது கிருஷ்ண ஜெயந்தி அஷ்டமி ஒந்தே இதாக அது கிருஷ்ண ஜென்மாஷ்டமி என்று கரீத்தாரு ಈ ಸಲ ಜನ್ಮಾಷ್ಟಮಿ ವ್ರತ ಬಂದಿರೋ ವಿಶೇಷ ಶ್ರೀ ಕೃಷ್ಣ ಪರಮಾತ್ಮ ಅವತಾರ ಮಾಡಿದಂಥ ಹಿನ್ನೆಲೆ ಸಾಮಾನ್ಯ ಹುಟ್ಟಿದ್ದ ಜಯಂತಿ ಅನ್ನೋದು ಪದ್ಧತಿ ಅಷ್ಟೇ ಹುಟ್ಟಿದಾರೆ ಜಯಂತಿ ಅಂತ ಕರೆದು ಬಿಡ್ತಾರೆ ಆದರೆ ಭಗವಂತನ ಜಯಂತಿ ಹಾಗಲ್ಲ ಆತನ ಜಯಂತಿಯ ಮಹತ್ವವನ್ನು ವರ್ಣನೆ ಮಾಡ್ತಾ ಪುರಾಣದ ವಾಕ್ಯಗಳನ್ನು ಉಲ್ಲೇಖ ಮಾಡಿ ಹೇಳ್ತಾರೆ ಜಯಂ ಪುಣ್ಯಸ್ಯ ಕುರುತೆ ಅದಕ್ಕೆ ಜಯಂತಿ ಅಂತ ಅದಕ್ಕೆ ಹೆಸರು ಜಯಂ ಜಯವನ್ನು ತಿ ಅಂದರೆ ತನೋತಿ ಉಂಟು ಮಾಡುತ್ತದೆ ಅಂತ ಅದನ್ನು ಆಚರಣೆ ಮಾಡಿದವರಿಗೆ ಜಯವನ್ನು ಕೊಡತಕ್ಕಂತಹ ದಿವಸವಾದ್ದರಿಂದ ಕೃಷ್ಣ ಜಯಂತಿ ಅಂತ ಅದಕ್ಕೆ ಯಾರು ಆಚರಣೆ ಮಾಡುತ್ತಾರೋ ಅವರಿಗೆ ಪರಾಜಯ ಇಲ್ಲ ಅವರಿಗೆ ಜಯ ಖಚಿತ ಅನ್ನೋ ಸಿದ್ಧಾಂತವನ್ನು ಹೇಳುತ್ತಾರೆ ಜಯ ನಮಗೆ ಯಾವುದೇ ನಾಗಬೇಕಾಗಿದೆ ಜಯ ನಮಗೀಗ ಕಾಮಕ್ರೋಧಾದಿ ಆರು ಛತ್ರಗಳ ಮೇಲೆ ಜಯ ಆಗಬೇಕು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತು ಮತ್ಸರ ಎಲ್ಲಾ ಛತ್ರಗಳಿಗಿಂತ ಭಯಾನಕವಾದ ಛತ್ರಗಳು ಮತ್ತೆ ಎಲ್ಲರಿಗೂ ಇರತಕ್ಕಂಥ ಛತ್ರಗಳಿವೆ ಕೆಲವು ಛತ್ರಗಳು ಎಲ್ಲರಿಗೂ ಇರೋದಿಲ್ಲ ಆದರೆ ಎಲ್ಲರಿಗೂ ಒಳಗಿರತಕ್ಕಂಥ ಛತ್ರಗಳು ಅಂದರೆ ಕಾಮಕ್ರೋಧಾದಿಗಳು ಪ್ರಮಾಣ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ ಕೆಲವರಿಗೆ ಹೆಚ್ಚು ಕೆಲವರು ಕಡಿಮೆ ಆಗುವುದೇ ಹೊರತು ಒಂದಲ್ಲ ಒಂದು ಕಾಲದವರೆಗೂ ತಪ್ಪಿದ್ದಲ್ಲ ಅವುಗಳಲ್ಲಿ ಜಯ ಸಾಧಿಸಬೇಕು ಅಂತಿದ್ರೆ ಅದು ಕೃಷ್ಣ ಜಯಂತಿ ಆಚರಣೆ ಅನ್ನೋದು ಅತ್ಯಂತ ಮುಖ್ಯವಾದದ್ದು ಇನ್ನು ಸಂಸಾರ ಜಯಂ ತನೋ ತೀತಿ ಜಯಂತಿ ಸಂಸಾರವೇ ಒಂದು ಶತ್ರು ಇದ್ದಾಗ ಈ ಸಂಸಾರವನ್ನು ಗೆಲ್ಲಲಿಕ್ಕೆ ಸಾಧನೆ ಯಾವುದು ಅಂತ ಹುಡುಕ್ತಾ ಕತ್ತಲೆ ಆಗಿರುತ್ತೆ ಬೆಳಕಿನಲ್ಲಿ ತೊಡಗಬೇಕು ಅಷ್ಟೇ ಕತ್ತಲೆಯಿಂದ ನೊಂದವರಿಗೆ ಬೆಳಕು ಬೇಕು ದುಃಖದಿಂದ ನೊಂದವರಿಗೆ ಸುಖ ಬೇಕು ಸಂಸಾರದಿಂದ ನೊಂದವರಿಗೆ ಮೋಕ್ಷ ಬೇಕು ಅಂತ ಅನುಗ್ರಹ ಮಾಡತಕ್ಕಂಥ ಸಾಮರ್ಥ್ಯರ ಜಯಂತಿ ಆದ್ದರಿಂದ ಕೃಷ್ಣ ಜಯಂತಿ ಅಂತ ಕರೀತಾರೆ ಇವತ್ತು ಯೋಚನೆ ಮಾಡಿ ಭಗವಂತನ ಜಯಂತಿಗಳಿಗೆ ಇರೋ ಮಹತ್ವವನ್ನು ಇನ್ನೊಂದು ಕಡೆ ನಾವು ಕಾಣೋದಿಲ್ಲ ಭಗವಂತನ ಜಯಂತಿಗಳಿಗೆ ಇರತಕ್ಕಂಥ ಮಹತ್ವ ಇನ್ನೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಅವತಾರಗಳಿಗೂ ಜಯಂತಿನೇ, ಅದು ಸ್ವಾರಸ್ಯವೇ. ನಮ್ಮ ಹುಟ್ಟನ್ನ ಕಳೆಯೋರು ಅಂತ ಅರ್ಥ. ನಮ್ಮ ಹುಟ್ಟನ್ನ ಕಳೆಯೋ ಜಯಂತಿ, ನಮ್ಮ ಹುಟ್ಟನ್ನ ಅಂದ್ರೆ ಸಂಸಾರ ಬಂಧನವನ್ನ ಕಳೀತಕ್ಕಂಥದ್ದು. ಸಂಸಾರ ಬಂಧನವನ್ನ ನಮ್ಮ ಹುಟ್ಟನ್ನ ಕಳೆಯುತ್ತೆ ಅಂದ ಮೇಲೆ ಯಾರಿಗೆ ಆಚರಿಸ್ತೀವೋ ಅವ್ರಿಗೆ ಹುಟ್ಟಿದ್ರೆ ಕಳೆಯುತ್ತೆ ಆಗದೆ ಇವತ್ತು, ಅವರಿಗೆ ಹುಟ್ಟಿದ್ರೆ ಮೂಟೆಯನ್ನು ಕಳೀತಾನೆ. ದೇವರು ದೇವರಿಗೆ ಹುಟ್ಟಿಲ್ಲ ಅಂತ ಹೇಳ್ತಕ್ಕಂಥದ್ದು ಜಯಂತಿಯ ವೈಶಿಷ್ಟ್ಯ. ದೇವರು ನಮ್ಮಂತೆ ಹುಟ್ಟಿ ಬರೋದಿಲ್ಲ. ಒಂದು ಮಾತಿದೆ, ಸ್ವಯಂ ಬದ್ಧ ಕಥಂ ಅನ್ಯಾನ್ ವಿಮೋಚಯೆ, ಒಂದು ಮಾತು. ತಾನೇ ಬಂಧನದಲ್ಲಿದ್ದಾಗ ಇನ್ನೊಬ್ಬನ ಹೇಗೆ ಬಿಡುಗಡೆ ಮಾಡ್ತಾನೆ? ತಾನೇ ಹುಟ್ಟೋನಾದ್ರೆ ನಮ್ಮ ಹುಟ್ಟನ್ನ ಹೇಗೆ ತಪ್ಪಿಸ್ತಾನೆ? ಆದ್ರಿಂದ ದೇವರು ಹುಟ್ಟಿಲ್ಲದವನು. ಅದಕ್ಕೇನೆ ಹುಟ್ಟಿಲ್ಲದವನ ಜಯಂತಿ ಅನ್ನೋ ಮಹತ್ವ ಬಂತಾನೆ. ಹುಟ್ಟಿಲ್ಲದ ಜಯಂತಿಯವನ ಅಂತ ವ್ಯಕ್ತಿಯ ಜನ್ಮದಿನವನ್ನು ಆಚರಣೆ ಮಾಡಿದಾಗ ನಮಗೆ ಮತ್ತೊಮ್ಮೆ ಜನ್ಮ ಬರದಂತೆ ಮಾಡುತ್ತೆ. ಜಾತಶ್ರೀಗೆ ಧ್ರುವ ಮೃತ್ಯು, ಧ್ರುವಂ ಜನ್ಮ ಮೃತಶೇಷ ನಿಯಮ ಇದು. ಹುಟ್ಟಿದವನಿಗೆ ಸಾವು, ಸತ್ತವನಿಗೆ ಹುಟ್ಟು, ಒಂದು ನಿಯಮ ಅದು. ಎಲ್ಲಿವರೆಗೂ ನಿಯಮ ಇದು? ಮೋಕ್ಷ ಸಿಕ್ಕುವವರಿಗೂ ನಿಯಮ ಇದು. ಮೋಕ್ಷ ಸಿಕ್ಕಬೇಕ ನಿಯಮ ಇಲ್ಲ. ಆ ಮೋಕ್ಷ ಸಿಗೋದು ಭಗವಂತನ ಆರಾಧನೆ ಮಾಡಿದಾಗ ಮಾತ್ರ. ಕೃಷ್ಣ ತಾನೇ ಹೇಳ್ತಾನೆ, ದೇಶಾಪಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಕಿತ ಚೇತಸ. ಈ ಮಾತನ್ನು ಬೇರೆ ಯಾರು ಹೇಳಿಲ್ಲ, ಕೃಷ್ಣ ಹೇಳ್ತಾನೆ. ಉಳಿದ ದೇವತೆಗಳಿಗೆ ಮಾತನ್ನು ಹೇಳೋದಿಲ್ಲ. ದೇವರ ಅನುಗ್ರಹದಿಂದಲೇ ಒಳ್ಳೆ ಉದ್ಧಾರ ಆಗಲಿ ಅಂತಾರೆ ಹೊರತು ನಾವು ಉದ್ಧಾರ ಮಾಡ್ತೀವಿ ಅಂತ ಹೇಳೋದಿಲ್ಲ. ಕೃಷ್ಣ ಹೇಳ್ತಾರೆ, ಮೃತ್ಯು ಸಂಸಾರ ಸಾಗರ ಸಮುದ್ಧರ್ಥ, ಮೃತ್ಯು ಸಂಸಾರ ಸಾಗರದಿಂದ ನಾನು ನನ್ನ ಉಪಾಸನೆ ಮಾಡುವವರನ್ನು ಮೇಲಕ್ಕೆತ್ತಿ ಬಿಡ್ತೇನೆ ಅಂದ ಮೇಲೆ ಅವನಿಗೆ ಸಂಸಾರಾದಿಗಳ ಬಂಧನದ ಹೆಸರೇ ಇಲ್ಲ ಅನ್ನೋದು ದೇವರ ವೈಶಿಷ್ಟ್ಯ. ಇದು ಎಲ್ಲ ಅವತಾರಗಳ ಜಯಂತಿಯೂ ಮಾಡಬೇಕು ನ್ಯಾಯವಾಗಿ. ಎಲ್ಲ ಮಾಡಲಿಕ್ಕೆ ಅನಂತ ಅವತಾರಗಳು ಭಗವಂತರು, ಅನಂತ ಪ್ರಾದುರ್ಭಾವ, ನಿತ್ಯ ಉಪವಾಸ ಇರಬೇಕಾಗುತ್ತೆ ಅಷ್ಟೇ. ಅದಕ್ಕೇನು ಮಾಡಿದ್ದಾರೆ, ಎಲ್ಲದನ್ನು ಮಾಡಬೇಕಾಗಿಲ್ಲ, ನಮಗೆ ಹತ್ತಿರದ ಅವತಾರ ದಿವಸ ಮಾಡಿ ಅಂತ ಹೇಳಿದ. ನಮಗೆ ಹತ್ತಿರದ ಅವತಾರಗಳು ಎರಡು, ಒಂದು ಕೃಷ್ಣಾವತಾರ, ಅದರಲ್ಲಿ ಬುದ್ಧಾವತಾರ. ಕೃಷ್ಣಾವತಾರ ಬುದ್ಧಾವತಾರ, ಬುದ್ಧಾವತಾರ ಭೂಲೋಕದಲ್ಲಿ ಹೆಚ್ಚತ್ತು ಕಾಣಲಿಲ್ಲ, ಬರೀ ಮುಹೂರ್ತ ಮಾತ್ರ ಕಂಡಿತ್ತು, ಅಂದರೆ 48 ನಿಮಿಷ ಕಂಡಿದ್ದೆ ಅಷ್ಟೇ. ಆದ್ದರಿಂದ ಜಗದ ಪರಿಚಯ ಬರಲಿಲ್ಲ ರೂಪ. ಆದ್ದರಿಂದ ಕೃಷ್ಣ ಜಯಂತಿ ಆಚರಣೆ ಮಾಡುವ ವಿಧಿವೆಂತೆ. ಕೃಷ್ಣಾವತಾರಕ್ಕಿಂತ ಮುಂಚಿತವಾಗಿ ಈ ರಾಮನವಮಿ ಉಪವಾಸ ಆಚರಣೆ ಮಾಡ್ತಾ ಇದ್ದೆ. ಈಗ ರಾಮನವಮಿ ಉಪವಾಸ ಇಲ್ಲ, ಕೃಷ್ಣ ಜಯಂತಿ ಉಪವಾಸ. ಇದು ಅರ್ಥ ಮಾಡಿಕೊಂಡ್ರೆ ಯಾವ ಜಯಂತಿ ನಮಗೆ ಹತ್ತಿರವೋ, ಯಾವ ಭಗವದ್ ರೂಪ ನಮಗೆ ಹತ್ತಿರದಲ್ಲಿ ಅವತಾರ ಮಾಡಿರುತ್ತೋ ಆ ಜಯಂತಿಯನ್ನು ಆಚರಣೆ ಮಾಡಬೇಕು. ಅದು ಕೃಷ್ಣ ಜಯಂತಿ ಆಚರಣೆ ಮಾಡೋಕ್ಕೆ ಅದೇ ಕಾರಣ. ನಮ್ಮ ಜನ ಸುಮ್ಮನೆ ಕುತರ್ಕ ಮಾಡಿಬಿಡ್ತಾರೆ, ಆಚರಣೆ ಮಾಡಿದರೆ ಎಲ್ಲ ಮಾಡಬೇಕು, ಬಿಟ್ಟರೆ ಎಲ್ಲ ಬಿಡಬೇಕು. ಎಲ್ಲ ಮಾಡೋ ಉದ್ದೇಶ ಅವರಿಗೆಲ್ಲ ಎಲ್ಲ ಬಿಡಬೇಕು ಅಂತ ಅವ್ರ ಪ್ಲಾನ್ ಅಷ್ಟೇ. ಅದಕ್ಕೆ ಹೇಳ್ತಾರೆ ಹಾಗೆಲ್ಲ ಇಲ್ಲ, ಆಚರಣೆ ಮಾಡಬೇಕಾದ್ದನ್ನು ಮಾಡಲೇಬೇಕು. ಬಿಡದನ್ನು ದೇವರು ಎಷ್ಟು ಅನುಗ್ರಹ ಮಾಡಿದ್ದಾನೆ, ಎಲ್ಲ ಮಾಡಿ ಅಂತ ಹೇಳಿದ್ದೇನೆ, ಒಂದು ಮಾಡಿ ಸಾಕು. ಆ ಮೂಲಕ ದೇವರ ಸ್ಮರಣೆ ಮಾಡೋಕ್ಕೆ ಅವಕಾಶ ಸಿಕ್ತಲ್ಲ. ಅವರು ಹುಟ್ಟಿ ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿ ಸ್ವಾಮ ಅಧಿಷ್ಠಾಯ ಸಂಭವಾತಿ ಆತ್ಮ ಮಾಯಯ. ಅಜೋಪಿ ಸನ್ ಅವ್ಯಯಾತ್ಮ, ನಾನು ಹುಟ್ಟಿರೋದವನು ಅರ್ಜುನ, ಅವತಾರ ಮಾಡ್ತೇನೆ ಅಷ್ಟೇ. ಸಂಭವಾಮಿ ಆತ್ಮ ಮಾಯಯ, ನನ್ನ ಇಚ್ಛೆಯಿಂದ ಅವತಾರ ಮಾಡ್ತೇನೆ ಹೊರತು ನನಗೆ ಯಾರ ಬಂಧನ ಇಲ್ಲ. ಇವತ್ತಿನ ದಿವಸ ವಸು ಇದ್ದಾರೆ, ದುರಾವಕ ವಸು, ಶಾಪ ಬಂತು, ಹುಟ್ಟಲೇಬೇಕು, ಅವ್ರು ಬೇರೆ ದಾರಿ ಇಲ್ಲ, ಹುಟ್ಟಲೇಬೇಕು. ಪಾರ್ವತ್ಯಾದಿ ಸ್ತ್ರೀಯರುಗಳು ಬ್ರಹ್ಮದೇವರು ಪರೀಕ್ಷೆಗೆ ಅಂತ ಹೋದರು, ಶಾಪ ಕೊಟ್ಟರು. ಚತುರ್ಜನ್ಮ ಭವೇ ಭೂಮೋ, ನೀವು 4 ಸತಿ ಹುಟ್ಟಬೇಕು ಅಂತ ಹೇಳಿ ಹುಟ್ಟಲೇಬೇಕು, ಬೇರೆ ದಾರಿ ಇಲ್ಲ. ರುದ್ರದೇವರಿಗೆ ಶಾಪ ಬಂತು, ಅಶ್ವತ್ಥಾಮರೆ ಹುಟ್ಟಲೇಬೇಕಾಯ್ತು. ದೇವರು ಯಾರ ಶಾಪದಿಂದ ಹುಟ್ಟಿ ಬಂದಿದ್ದಲ್ಲ, ಸ್ವೇಚ್ಛೆಯಿಂದ ಹುಟ್ಟಿ ಬಂದಿದ್ದಾರೆ. ಇದು ಅರ್ಥ ಮಾಡಿಕೊಂಡ್ರೆ ದೇವರದು ಸ್ವೇಚ್ಛೆಯಿಂದ ಇದ್ದ ಬಂಧನದಲ್ಲಿ ಇದ್ದವನಿಗೆ ಅವ್ರ ಅನುಭವ ಇಲ್ಲ, ಬಂಧನದಲ್ಲಿ ಇರಬೇಕು. ಯಾವ ಚೆನ್ನಲ್ಲಿ ಹಾಕ್ತಾರೋ ಅಲ್ಲೇ ಇರಬೇಕು, ಬೇರೆ ಕಡೆ ಹೋಗೋಗಿಲ್ಲ ಅವರು. ಅನುಗುಣ ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡಿರ್ತಾರೆ. ಮತ್ತು ಆ ಅರ್ಥದಲ್ಲಿ ಸ್ವತಂತ್ರ ಅಂದ್ರೆ ಭಗವಂತ ಒಬ್ಬನೇನೆ. ನಿನ್ನೆ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿರೋದು, ನಿಜವಾಗ್ಲೂ ಕೂಡ ಭಗವಂತನ ದಿನಾಚರಣೆ ಇವತ್ತು. ಇದು ಸ್ವತಂತ್ರ ದಿನಾಚರಣೆ, ಇವತ್ತು ಸ್ವತಂತ್ರೋತ್ಸವ. ಅದಕ್ಕೆ ದೇವರು ಸ್ವತಂತ್ರನಾದ್ರಿಂದ ಇಲ್ಲಿ ಯಾರು ಸ್ವತಂತ್ರರಲ್ಲ. ಉಳಿದವರು ಸ್ವತಂತ್ರ ಅಂದ್ರೆ ರಿಲೇಟಿವ್ಲಿ ಸ್ವತಂತ್ರ ಅಷ್ಟೇ, ರಿಲೇಟಿವ್ಲಿ ಸ್ವತಂತ್ರನೇ ಹೊರತು ಆಫೀಸರ್ ಎಲ್ಲರೂ ಇದ್ದಾರೆ, ಎಲ್ಲರೂ ಅಸ್ವತಂತ್ರನೇ. ಪ್ರಿನ್ಸಿಪಾಲ್ ಇದ್ದಾರೆ, ಅವರು ಅಸ್ವತಂತ್ರನೇ. ಯಾವುದೇ ಕೊದ್ದವನಿಗೆ ಬರೋದಿಲ್ಲ, ಇನ್ ಮೇಲೆ ಆನ್ಸರ್ ಆಗಲ್ಲ, ಅವರು ಅಸ್ವತಂತ್ರನೇ. ಮತ್ತೆ ಅದಕ್ಕೆ ಸರ್ಕಾರನೇ ಅಸ್ವತಂತ್ರ, ಡಿಪೆಂಡೆಂಟ್ ಆನ್ ಪ್ರಜೆಗಳು, ಪ್ರಜೆಗಳಿಂದ ಸರ್ಕಾರ, ಸರ್ಕಾರದಿಂದ ಪ್ರಜೆಗಳು. ಆದರೆ ದೇವರೊಬ್ಬನೇ ಅಬ್ಸಲ್ಯೂಟ್ಲಿ ಇಂಡಿಪೆಂಡೆಂಟ್ ಅಂದ್ರೆ ದೇವರೊಬ್ಬನೇ ಸ್ವತಂತ್ರವೋ ಭಗವಾನ್ ವಿಷ್ಣು. ಇಲ್ಲಿ ಅರ್ಥ ಮಾಡಿಕೊಂಡ್ರೆ ದೇವರು ತನ್ನ ಇಷ್ಟದಿಂದ ಹುಟ್ಟಿ ಬಂದವನೇ ಹೊರತು ಬಂಧನಕ್ಕೊಳಗಾಗಿ ಬಂದಿದ್ದಲ್ಲ. ಬ್ರಹ್ಮಾದಿ ದೇವರು ಪ್ರಾರ್ಥನೆ ಮಾಡಿದರಲ್ಲ ಅಂದ್ರೆ ಪ್ರಾರ್ಥನೆ ಮಾಡಿದ್ರು ಒಪ್ಪಿದ್ದೀತ ತಾನೆ ಸ್ವಾತ್ಮಾಯೆಯ ಪ್ರಾರ್ಥನೆ ಮಾಡಿದ್ರು ಕೂಡ ಒಪ್ಪಿಗೆ ಈತನದೇ. ಆದ್ದರಿಂದ ಸ್ವೇಚ್ಛೆಯಿಂದ ಅವತಾರ ಮಾಡಿದ್ದೆ ಹೊರತು ಒತ್ತಾಯದಿಂದನೋ ಅಥವಾ ಅನಿವಾರ್ಯವಾಗಿ ಅವತಾರ ಮಾಡಲಿಲ್ಲ. ಅನಿವಾರ್ಯವಾಗಿ ಅವತಾರ ಮಾಡೋದು ಬೇರೆ, ಒತ್ತಾಯದಿಂದ ಅವತಾರ ಮಾಡೋದು ಬೇರೆ, ಸ್ವೇಚ್ಛೆಯಿಂದ ಮಾಡೋದು ಬೇರೆ. ಇವತ್ತು ಉಳಿದವರಿಗೆ ಎರಡೂ ಉಂಟು, ಅನಿವಾರ್ಯದ ಹೌದು ಒತ್ತಾಯದ ಹೌದು. ದೇವರಿಗೆ ಯಾವುದೂ ಇಲ್ಲ, ಅದರಿಂದಾಗಿನೆ ಆತ್ಮಮಾಯೆಯ. ಆದ್ದರಿಂದಲೇ ಅವರ ಜಯಂತಿ ಎಂದು ಅವರ ಸ್ವಾಗತಕ್ಕೋಸ್ಕರ ಜಗತ್ತು ಸಿದ್ಧವಾಗಿತ್ತು. ಇಡೀ ಜಗತ್ತು ಭಗವಂತನ ಅವತಾರಕ್ಕೋಸ್ಕರ ಕಾಯ್ತಾ ಇತ್ತು. ಜಾತಃ ಕಂಸಾವತಾರಾಯ, ಕಂಸಾದಿಗಣ ನೇತೃತ್ವದಲ್ಲಿ ಗುರುಲೋಕದಲ್ಲಿ ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಲೋಕನಾಶದ ಕಾರ್ಯ ನಡೆದಿತ್ತು. ಅದು ಪರಿಹಾರವಾಗಬೇಕಾಗಿತ್ತು, ಬೇರೆ ಯಾರಿಂದಲೂ ಸಾಧ್ಯ ಇರಲಿಲ್ಲ. ಕಂಸ ಕಾರಣೇಮೇ ಅವತಾರ, ಕಾರಣೇಮೇ ಅಂದರೆ ಸಾವಿರ ತಲೆಯ ರಾಕ್ಷಸ. ಅವು ಹತ್ತು ತಲೆಯ ರಾಕ್ಷಸನ್ನು ಕೊಂದಿದ್ದು ರಾಮರೂಪದಿಂದ, ಸಾವಿರ ತಲೆಯ ರಾಕ್ಷಸನ್ನು ಕೊಂದಿದ್ದು ಕೃಷ್ಣರೂಪದಿಂದ. ಅಂತೂ ಹೆಚ್ಚು ತಲೆಯರನ್ನು ಕೊಂದಿದ್ದು ಅಂತ ಅರ್ಥ. ಹೆಚ್ಚು ತಲೆಯರವರು ಬದುಕೊಂದು ಈಡಿ ಎಂಬುದು ಹುಚ್ಚಾಪಟ್ಟೆ ವಿಚಾರ ಮಾಡೋರಿಗೆ ಭಾರಿ ತಲೆಯವನು ಅಂತ ಕರೀತಾರೆ. ಆ ಥರ ಇನ್ಕನ್ಸಿಸ್ಟೆಂಟ್ ಥಿಂಕಿಂಗ್ ಕೂಡ ತೋರಿಸ್ತದೆ. ಬಹುಶಾಖಾಯಿ ಅನಂತ ಅಚ್ಚ ಬುದ್ಧಯೋ ಅವ್ಯವಸಾಯಿ ನಾವು, ಬಹುಶಾಖಾಯಿ ಅನಂತ ಅಚ್ಚ. ಆ ದೃಷ್ಟಿಯಲ್ಲಿ ಭಗವಂತ ಮಿಥ್ಯಾಜ್ಞಾನಿಗಳ ಸಂಹಾರ ಮಾಡಕ್ಕೆ ಬರ್ತಾರೆ. ಅಲ್ಲಿ ರಾವಣನಿಗೆ ಬ್ರಹ್ಮದೇವರ ವರ, ಕಂಸನಿಗೂ ಬ್ರಹ್ಮದೇವರ ವರ. ಅಂದರೆ ಬ್ರಹ್ಮದೇವರ ವರ ಇರತಕ್ಕಂಥವನನ್ನು ಕೊಲ್ಲಬೇಕಾದ್ರೆ ಪರಬ್ರಹ್ಮನ ಹೊರತು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಕೃಷ್ಣ ಜಯಂತಿ ಸಾಮಾನ್ಯವಾದ ಜಯಂತಿ ಅಲ್ಲ, ಅದು ಅತ್ಯುತ್ತಮವಾದಂತಹ ಜಯಂತಿ, ಸರ್ವೋತ್ತಮರ ಜಯಂತಿ. ಸರ್ವವಿಧವಾದ ಪಾಪಗಳಿಂದ ಭಯದಿಂದ ಪರಿಹಾರವನ್ನು ಉಂಟು ಮಾಡತಕ್ಕಂಥ ಜಯಂತಿ. ಈಗ ಅಷ್ಟು ಮಹತ್ವ ಇದೆ. ಅಂತ ಕೃಷ್ಣನ ಬಗ್ಗೆ ಅನೇಕ ಮಾಹಿತಿಗಳನ್ನು ಒಂದೇ ಕೈಗೆ ಕೊಡೋದಕ್ಕೋಸ್ಕರವಾಗಿ ಕೃಷ್ಣಾಷ್ಟೋತ್ತರ ಶತರಾಮ ಸ್ತೋತ್ರ ಅಂತ ಇದೆ. ಬ್ರಹ್ಮಾಂಡ ಪುರಾಣೆ ಬ್ರಹ್ಮನಾರದ ಸಂವಾದೆ ಶ್ರೀ ಕೃಷ್ಣಾಷ್ಟೋತ್ತರ ಶತರಾಮ ಸ್ತೋತ್ರಂ ಸಮಾಪ್ತಂ ಅಂತ ಹೇಳ್ತೇವೆ. ಬ್ರಹ್ಮಾಂಡ ಪುರಾಣ ಬ್ರಹ್ಮನಾರದ ಸಂವಾದ, ವೆಂಕಟೇಶ ಮಾತ್ರ ಬಂದಿರೋದು ಹಾಗೆ ವೆಂಕಟೇಶ ಸ್ತೋತ್ರ ಬರೋದು ಅಲ್ಲೇನೆ. ಬ್ರಹ್ಮಾಂಡ ಪುರಾಣದ್ದೇ ಅದು ಕೂಡ ವೆಂಕಟೇಶ ವಾಸುದೇವ ಅಂತ ಅಲ್ಲಿ ಶುರುವಾದರೆ ಶ್ರೀಕೃಷ್ಣ ಕವನಾನಾಥೋ ವಾಸುದೇವ ಸನಾತನ. ಈ ರೀತಿಯಲ್ಲಿ ಅದು ಪ್ರಾರಂಭವಾದ ಒಟ್ಟು 30 ಶ್ಲೋಕಗಳ ಸ್ತೋತ್ರ, ಬಹಳ ಸಣ್ಣದು, 30 ಶ್ಲೋಕಗಳು. ಇಷ್ಟು ಶತ ಸಹಸ್ರನಾಮ ಸ್ತೋತ್ರ ಅದು 107 ಶ್ಲೋಕ ಇದೆ. ಯಾವುದೋ ಮುಖ್ಯವಾಗಿ ವಿಶ್ವವಿಷ್ಣು ಭಟ್ಕಾರ ಅಂತ ಹಿಡಿದು ಸರ್ವ ಪ್ರಹರಣಾಯುಧ ಅನ್ನಲ್ಲಿವರಿಗೆ 107 ಶ್ಲೋಕ ಇದೆ. ಇದು ಬರೀ 29 ಶ್ಲೋಕ ಇದೆ. ಫಲಶ್ರುತಿ ಬಿಟ್ಟರೆ ಅದು 11, ಇದು 29. 21 ಶ್ಲೋಕ ಮಾತು, 21 ಶ್ಲೋಕ. ಸಾಮಾನ್ಯವಾಗಿ ಸಣ್ಣ ಸಣ್ಣ ಹೆಸರಿದ್ರೆ 100 ನಾಮಕ್ಕೆ 10 ಶ್ಲೋಕ ಸಾಕು. ಇಲ್ಲಿ ದೊಡ್ಡ ದೊಡ್ಡ ಹೆಸರಿದೆ ಕೆಲವೆಲ್ಲ ಕೂಡ. ಆದ್ದರಿಂದ 19 ಶ್ಲೋಕ ಆಗಿದೆ, 21 ಶ್ಲೋಕ ಆಗಿದೆ. ಉಳಿದ 9 ಶ್ಲೋಕ ಫಲಶ್ರುತಿಯನ್ನು ಹೇಳ್ತಾರೆ. ಅಲ್ಲೂ ಫಲಶ್ರುತಿ, ಇಲ್ಲೂ ಫಲಶ್ರುತಿ. ಆ ಸ್ತೋತ್ರವನ್ನು ಸರಿಯಾಗಿ ಹೇಳಿದರೆ ಭಗವಂತನಾದ ಕೃಷ್ಣನ ಅವತಾರದ ಎಲ್ಲ ಸಾಧನೆಗಳು ಜ್ಞಾಪಕಕ್ಕೆ ಬರುತ್ತೆ. ಎಲ್ಲ ಹೇಳೋದು ಗೊತ್ತಿರಿ, ಕೆಲವು ನಾಮಗಳನ್ನು ಅರ್ಥ ಮಾಡಿಕೊಂಡ್ರೆ ಅವರ ಮಹಿಮೆ ನಮ್ಮ ಮನಸ್ಸಿಗೆ ಹಾಗೆ ನಿಲ್ಲುತ್ತೆ ಅಂತ ಹೇಳೋದು ಸ್ವಾರಸ್ಯ. ಕಥೆ ಕೇಳ್ತಕ್ಕಂಥವರು ಕೃಷ್ಣರ ಬಗ್ಗೆ ಏನೂ ಪರಿಚಯ ಇಲ್ಲದವರಿಗೆ ಅದು ಒಂಥರ ಇಂಡೆಕ್ಸ್ ಇದೆ, ಆರಂಭದಲ್ಲಿ ಉಪಕಾರ ಮಾಡೋದು. ಗೊತ್ತಿದ್ದವರಿಗೆ ನೆನಪು ಮಾಡಿಕೊಳ್ಳೋಕೆ ಬಹಳ ಉಪಯೋಗ ಆಗುತ್ತೆ. ಶ್ರೀಕೃಷ್ಣ ಕಮಲಾನಾಥ ವಾಸುದೇವ ಸನಾತನ. ಶ್ರೀಕೃಷ್ಣ ಅಂತಲೇ ಪ್ರಾರಂಭ, ಕೃಷ್ಣ ಅಷ್ಟೋತ್ತರ ಹೆಸರ ಮೊದಲ ಪದವೇ ಶ್ರೀಕೃಷ್ಣ. ಶ್ರೀಕೃಷ್ಣ ಕಮಲಾನಾಥ ವಾಸುದೇವ ಸನಾತನ. ಶ್ರೀಕೃಷ್ಣ ಅಂದ್ರೆ ಏನು ಅಲ್ಲೇ ಪ್ರಾರಂಭವಾಗ, ಕೃಷ್ಣ ಅಂತ ಹೆಸರು ಯಾತಕ್ಕೆ ಬಂತು ಭಗವಂತನಿಗೆ? ಕೃಷ್ಣ ಧಾತರಿಂದ ಬಂದಿದೆ. ಕೃಷ್ ಮತ್ತು ಣ, ಕೃಷ್ ಮತ್ತು ಣ ಎರಡಿದೆ. ಕೃಷ್ ಅಂದ್ರೆ ಕರ್ಷಣಾತ್ ಕೃಷ್ಣ. ಆಚಾರ್ಯರು ಗೀತಾ ಭಾಷೆಯಲ್ಲಿ ಅರ್ಥ ಬರೀತಾರೆ, ಕರ್ಷಣಾತ್ ಕೃಷ್ಣ ಎಳಿತಾನಂತೆ ಭಗವಂತ, ಸೆಳಿತಾನಂತೆ ಎಲ್ಲರನ್ನು ಕೂಡ. ಅದು ಕೃಷ್ಣ ಅಂತ, ಕೃಷ್ಣ ಅಂತ ಕರೀತಾರೆ. ಈ ಕೃಷಿ ಅಂತ ಯಾಕೆ ಕರೀತಾರೆ? ನೇಗಿಲಿನಿಂದ ಎಳಿತಾರೆ, ಅದಕ್ಕೋಸ್ಕರ ಕೃಷಿ ಅಂತ ಹೆಸರಾಗಿರ್ತದೆ. ನೇಗಿಲಿನಿಂದ ಉಡತಕ್ಕಂಥ ಕೆಲಸವನ್ನು ಕೃಷಿ ಅಂತ ಕರೆಯ ಹಾಗೆ ಕೃಷ್ಣ ಅಂತ ಭಗವಂತನಿಗೆ ಹೆಸರು. ಅತ್ತು ಉಣ್ಣ ಅಂತ ಹೆಸರು, ಕರ್ಷಣ ಮಾಡ್ತಾನೆ. ಹಾಗಿದ್ರೆ ಸ್ವಲ್ಪ ಸ್ವಲ್ಪ ಕರ್ಷಣೆ ಎಲ್ಲರೂ ಮಾಡ್ತಾರಲ್ಲ, ಅವರು ಕೃಷ್ಣ ಆಗಿಬಿಡ್ತಾರೋ ಅಂದರೆ ಅದು ಕೇಳ್ತಾರೆ. ಅಸಾಧಾರಣ್ಯೇನೆ ವ್ಯಪದೇಶ ಭವತಿ, ಎಲ್ಲರೂ ತಿಂತಾರೆ, ತಿಂತಾನೆ ಎಂಬುದಿಲ್ಲ, ಮಾಡಿ ತಿನ್ನೋ ತಿಂತಾನೆ ಅಂತ ಕರೀತಾರೆ. ಸ್ವಸ್ವಪ್ತಿಮ ತಿಂತಾನೆ ಅಂತ ಕರೆಯೋದಿಲ್ಲ, ಮಾರಿ ತಿಂದಾಗ ತಿಂತಾನೆ ಅಂತ ಕರೀತಾರೆ. ಅಂದರೆ ಅಸಾಧಾರಣ್ಯೇನೆ ಉಪದೇಶ ಭವತಿ, ಇವತ್ತು ಕೃಷ್ಣನಷ್ಟು ಹೇಳಿಯೋದು ಯಾರ ಕೈಲೂ ಸಾಧ್ಯ ಇಲ್ಲ. ಯಾತಕ್ಕೆ? ಉಳಿದವರು ಸ್ಥಿತಿಬಿತಿಗಳಲ್ಲಿ ವರ್ತಿಸಬಹುದು, ಕೃಷ್ಣ ಹಾಗಲ್ಲ. ಸಕಲ ಲೋಕ ದರ್ಶನ ಕೃಷ್ಣ, ಸಕಲ ಲೋಕ ದರ್ಶನ, ಎಲ್ಲ ಲೋಕವನ್ನು ಸೆಳೆತನಾಗಿದ್ದರಿಂದಾಗಿನೇ ಕೃಷ್ಣ ಅಂತ ಭಗವಂತನಿಗೆ ತಿಳಿದಿದೆ. ಹೇಳಿಯೋದು ಯಾವ ರೀತಿ ಮತ್ತೆ? ನಿಯಮನಾದಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಒಬ್ಬನೇ ಮಾಡ್ತಾನೆ. ಅದಕ್ಕೆ ಕೃಷ್ಣ ಅಂತ ದೇವರಿಗೆ ತಿಳಿದಿದೆ. ಕೃಷ್ಣ ಅಂದ್ರೆ ಸಾಕಾಗಿತ್ತು. ನಾ ಯಾತಕ್ಕೆ ಬೇಕು ಅಂದ್ರೆ ನಷ್ಟೆ ನಿರ್ವೃತ್ತಿ ವಾಚಕ. ಶಾಸ್ತ್ರದಲ್ಲಿ ನಾ ಅಂದ್ರೆ ಆನಂದ ಅಂತ ಅರ್ಥ. ಕೃಷ್ಣ ಅದು ಆನಂದ ಅಂತ ಅರ್ಥ. ಕೃಷ್ಣ ಅಂದ್ರೆ ಸೆಳಿತಾನೆ, ನಾ ಆನಂದವಾಗಿದ್ದಾನೆ ಅಂದ್ರೆ ಉಳಿದವರನ್ನೆಲ್ಲ ಕೂಡ ಸೆಳಿತಷ್ಟು ನಿಯಮನ ಮಾಡ್ತಾನೆ, ತಾನು ಮಾತ್ರ ಆನಂದಪೂರ್ಣನಾಗಿದ್ದಾನೆ. ಕೆಲವು ಕೆಲಸ ಮಾಡ್ತಾರೆ, ಬೈಕೋತ ಕೆಲಸ ಮಾಡ್ತಾರೆ, ಜೈಲಲ್ಲಿದ್ದಾರೆ, ಅವನಿಗೆ ಜೈಲಿದ್ದಾಗ ಲೆಕ್ಕ, ಡ್ಯೂಟಿ ಮೇಲೆ ಹೋಗಿ ಬಿಟ್ಟು ಹೋಗಾಗಿಲ್ಲ. ಅವ್ರು ಒಳಗಿದ್ದು ಬಂದಾರ ಹೊರಗಿದ್ದು ಬಂದಾನ ಇವರಿಗೆ ಯಾಕಿಲ್ಲ ಅಂತ ಕೇಳ್ತಾರೆ. ಮತ್ತೆ ದೇವರು ಯಾರು ಕೇಳಾಗಿಲ್ಲ? ನಾ ನಿರ್ವೃತ್ತಿ ವಾಚಕ ಆನಂದಪೂರ್ಣರಾಗಿದ್ದಾರೆ. ವಿಷ್ಣು ಶಬ್ದದಲ್ಲೂ ಹಾಗೆ ವ್ಯಾಪ್ತ ಮತ್ತು ಆನಂದಪೂರ್ಣ ವಿಷ್ಣು. ಇಲ್ಲಿ ಕೃಷ್ಣ ಎಲ್ಲರನ್ನು ಸೆಳಿತ ಆನಂದಪೂರ್ಣನಾಗಿ ಸ್ವಯಂ ಇರೋದ್ರಿಂದ ಅವನು ಕೃಷ್ಣ ಅಂತ ಕರೆದಿದ್ದಾರೆ. ಶ್ರೀಕೃಷ್ಣ ಅದು ಮತ್ತೆ ಜೊತೆಗೆ ಶ್ರೀಕೃಷ್ಣ ಶ್ರೀ ಅದಕ್ಕೆ ಹಾಕ್ತಾರೆ ಅಂದ್ರೆ ಮಹಾಲಕ್ಷ್ಮಿಯೂ ಎಳಿತಾರೆ, ಮನಸ್ಸು ಎಳಿತಾರೆ ಪರಮಾತ್ಮ. ಮಹಾಲಕ್ಷ್ಮಿಯ ಮನಸ್ಸನ್ನು ಸೆಳಿತಾರೆ. ಶ್ರೀಯೋಪಿ ಕರ್ಷಣ ಶ್ರೀಕೃಷ್ಣ, ಶ್ರೀಯೋಪಿ ಕರ್ಷಣ ಅದಕ್ಕೆ ಹೇಳ್ತಾರೆ. ಮಹಾಲಕ್ಷ್ಮಿ ದೇವಿಗೆ ಯಾರ ಸೆಳೆತಾನೇ ಇಲ್ಲ, ಭಗವಂತನ ಸೆಳೆತ ಒಂದೇ ಇರೋದು. ಹುಡುಗರೆಲ್ಲ ಲಕ್ಷ್ಮಿ ಕಟಾಕ್ಷ ಬೇಕು, ಲಕ್ಷ್ಮಿಗೆ ಕೃಷ್ಣ ಕಟಾಕ್ಷ ಬೇಕು. ಅದಕ್ಕೇನೆ ಶ್ರೀಕೃಷ್ಣ ಅಂತ ಭಗವಂತನಿಗೆ. ನಾವೇ ತಪ್ಪಕಾರ ಅಂತ ತಿಳ್ಕೊಂಡಿರ್ತೇವೆ, ಎಲ್ಲರಿಗೂ ಶ್ರೀ ಅಂತ ಕೃಷ್ಣನು ಶ್ರೀ ಅಂತ ಹಾಕಿದ್ದಾರೆ. ಆಗಲ್ಲ, ಶ್ರೀಕೃಷ್ಣ ಮಹಾಲಕ್ಷ್ಮಿಯ ಮನಸ್ಸನ್ನು ಸೆಳೆತಕ್ಕಂಥವ್ರು. ಲಕ್ಷ್ಮೀ ಭುಜಾಂತರ ಕಥ ಸ್ವರತೋಪಿ ಚಾಕ್ರಿ. ಆದ್ದರಿಂದ ಕೃಷ್ಣ ಸರ್ವೋತ್ತಮ ಅಂತ ಆಯ್ತು. ಅದಕ್ಕೆ ಹೇಗೆ ನಂಬಬೇಕು ಅಂದ್ರೆ ಶ್ರೀ ರುಕ್ಮಿಣಿ ದೇವಿ, ಶ್ರೀ ರುಕ್ಮಿಣಿ ದೇವಿ ಕೃಷ್ಣ ಪ್ರಾರ್ಥನೆ ಮಾಡ್ತಾರೆ, ಕೃಷ್ಣನ ಸ್ವೀಕಾರ ಮಾಡಬೇಕು. ನೀನು ಹೇಳ್ತಾರೆ ರುಕ್ಮಿಣಿ ದೇವಿ, ಅಜ್ ಕೃಷ್ಣ ಶುತ್ವಾ ಗುಣಾನ್ ಭುವನ ಸುಂದರ ಶೃಣ್ವಾತಾಂತೆ. ನೀನು ಭುವನ ಸುಂದರ, ನಿನ್ನ ಮಹಿಮೆ ಅಗಾಧವಾದದ್ದು. ನಿನ್ನ ಕತೆ ಕೇಳಿದ ಮೇಲೆ, ನಿನ್ನ ಮಹಿಮೆ ಕೇಳಿದ ಮೇಲೆ ತೊಯ್ಯ ಅಚ್ಯುತ ಆವಿಶತಿ ಚಿತ್ತ ಅಪತ್ರಪಮ್ಮೆ. ನನ್ನ ಮನಸ್ಸಿನಲ್ಲಿ ನೆಟ್ಟೋಗಿಬಿಟ್ಟಿದೆ, ನನ್ನ ಮನಸ್ಸಿನಲ್ಲಿ ಪೂರ್ತಿಯಾಗಿ ಸೆಳೆಯಲ್ಪಟ್ಟಿದೆ ಅಂತ ಹೇಳ್ತಾರೆ. ಸರಿಯಾದ ಅರ್ಥ ಅದು. ಶ್ರೀಕೃಷ್ಣ ರುಕ್ಮಿಣಿಯ ಮನಸ್ಸನ್ನು ಸೆಳೆದವನು ಅಂತ ಆಯ್ತು ಶ್ರೀಕೃಷ್ಣ. ಮತ್ತೆ ಇನ್ನೂ ಅನೇಕ ಅರ್ಥಗಳು ಉಂಟದೆ. ಕೃಷ್ಣ ಅಂದ್ರೆ ಉತ್ಕೃಷ್ಟ ಶ್ರೇಷ್ಠ ಅಂತ ಅರ್ಥ. ಇನ್ನೊಂದ ಕೃಷ್ಣ ಅಂದ್ರೆ ಶ್ರೇಷ್ಠ ಅಂತ, ಕೃಷ್ಣ ಸರ್ವೋತ್ತಮ. ದಾಸರ ಮಾತನ್ನು ಹೇಳ್ತಾರೆ, ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ. ಸರ್ವೋತ್ಕೃಷ್ಟ ಅವರು ಭಗವಂತನ ಕೃಷ್ಣನಾಮದ ಅರ್ಥ ಅದು. ಕೃಷ್ಣ ಸರ್ವೋತ್ಕೃಷ್ಟ. ದ್ರೌಪದಿ ದೇವಿ ಕೃಷ್ಣ ಅಂತ ಹೇಳಿದರು. ಸ್ತ್ರೀಯರಲ್ಲಿ ಸರ್ವೋತ್ಕೃಷ್ಟಳಾದ್ದರಿಂದ, ಸ್ತ್ರೀ ಜೀವನದಲ್ಲಿ ಸರ್ವೋತ್ಕೃಷ್ಟಳಾದ್ದರಿಂದ ಕೃಷ್ಣ ಅಂತ ದ್ರೌಪದಿ ದೇವಿ ಹೆಸರಿತು. ಉತ್ಕೃಷ್ಟ ನಂದಿನೀಯತಃ ಉತ್ಕೃಷ್ಟತ್ವಾದ್ದೆ ಯೋಷಿತ. ಆಚಾರ್ಯ ನಿರ್ಣಯದಲ್ಲಿ ಕೃಷ್ಣ ಶಬ್ದಕ್ಕೆ ಅರ್ಥ ಹೇಳ್ಬೇಕಾದ್ರೆ ಎಲ್ಲ ತಿಳಿಸಿದ್ದ ಕೃಷ್ಣ. ಮತ್ತೆ ಇನ್ನೂ ಬಹಳಷ್ಟು ಅರ್ಥಗಳು. ಸಜ್ಜನರ ಮನಸ್ಸನ್ನ ತನಕರೆ ಎಳಿತಾನೆ, ಅದಕ್ಕೆ ಕೃಷ್ಣ. ಗೋಪಿಕಾಸ್ತ್ರ ಎಷ್ಟು ಆಕರ್ಷಿತರಾಗಿದ್ದಾರೆ ಅಂದ್ರೆ ಪತಿ ಸುತಾನ್ಮಯ ಭ್ರಾತೃ ಬಾಂಧವಾನ್ ಅತಿ ವಿಲಂಕ್ಯತೆ ಹಿ ಅಚ್ಯುತ ಆಗತಃ. ಎಲ್ಲರ ಸೆಳೆತವನ್ನು ಮೀರಿ ಕೃಷ್ಣರತ್ರ ಬಂದಿದ್ದಾರೆ ಅವರೆಲ್ಲ. ಆದ್ದರಿಂದಲೇ ತನ್ನ ಕಡೆಗೆ ಮನಸ್ಸನ್ನ ಸೆಳಿತಾನಾಗಿದ್ದರೆ ಕೃಷ್ಣ ಅಂತ ಹೆಸರು. ಮುಂದೆ ಬರುತ್ತೆ, ಗೋಪಿ ವಸ್ತ್ರಾಪಹರ್ಷಹಾರಕಃ. ಗೋಪಿಯರ ವಸ್ತ್ರದ ನಿಮಿತ್ತ ಮಾಡಿಕೊಂಡು ಅವರ ದೇಹವನ್ನ ಮನಸ್ಸನ್ನ ಸರ್ವಾತ್ಮನ ಎಳಿತಾರಾದ್ರಿಂದ ಅವನಿಗೆ ಕೃಷ್ಣ ಅಂತ ಕರೀತಾರೆ. ಈ ಸೆಳೆಯೋ ಪದ್ಧತಿ ಉಂಟ ಅಂದ್ರೆ ಈ ಮ್ಯಾಗ್ನೆಟ್ ಏನ್ ಮಾಡುತ್ತೆ, ಎಳೆಯುತ್ತೆ ತನ್ನ ಕಡೆಗೆ. ಇರಲಿ ತಾನು ಹೋಗೋದಿಲ್ಲ, ತನ್ನ ಕಡೆ ಎಳೆಯುತ್ತದೆ. ಅದನ್ನು ಮ್ಯಾಗ್ನೆಟ್ ಅಂತ ಕರೀತೇವೆ. ಕಾಂತ, ಕಾಂತ ಅಂತ ಹೇಳಿದ್ರೆ ಅಯಸ್ಕಾಂತ, ಕಾಂತ ಅಂತ ಕರೀತ. ಕೃಷ್ಣ ಶ್ರೇಯಸ್ಕಾಂತ, ಮಹಾಲಕ್ಷ್ಮಿ ಮನಸ್ಸನ್ನು ಎಳಿತಾನೆ. ಸರ್ವಕಾಂತ, ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಆದ್ದರಿಂದ ಸರ್ವ ಮನಸ್ಸನ್ನ ಹರಣ ಮಾಡ್ತಾ ಇದ್ದಾನೆ. ದುರ್ಯೋಧನಾದಿಗಳನ್ನ ಕೃಷ್ಣ ಏನ್ ಮಾಡ್ತಾನೆ, ಕರ್ಷಣ ದುಃಖ ಕೊಟ್ಟು ನಾಶ ಮಾಡ್ತಾನೆ. ಕೌರವಾಣ ವಿನಾಶಾಯ, ಕೌರವರ ವಿರೋಧಕ್ಕೋಸ್ಕರ ಬಂದಿರೋದ್ರಿಂದಾಗಿನೇ ಕೃಷ್ಣ ಅಂತ ದೇವರಿಗೆ ಹೆಸರು. ಒಂದು ಕಡೆಗೆ ಭಕ್ತರ ಮನಸ್ಸನ್ನ ತನ್ನ ಕಡೆ ಸೆಳಿತಾನೆ, ದುರ್ಯೋಧನಾದಿ ಮನಸ್ಸನ್ನ ಖುಷಿಯ ಕಡೆ ಸೆಳಿತಾ ತನ್ನ ಹತ್ರ ಬರೋದು ಆ ಕಡೆ ಉಳಿಸಿಕೊಳ್ತಾನೆ ಕೃಷ್ಣ. ಆ ಮೂಲಕ ಇವರ ಮನಸ್ಸನ್ನ ಎಳೆದು ಮುಕ್ತಿ ಹತ್ರ ಎಳಿತಾರೆ. ಅವರ ಮನಸ್ಸನ್ನ ಸೆಳೆದು ಅಂಧ ತಪಸ್ಸಿಗೆ ಹಾಕ್ತಾರೆ ಪರಮಾತ್ಮ. ಇಬ್ಬರಿಗೆ ಏಕಕಾಲಕ್ಕಾಗಿ ಮಾಡ್ತಾನಾದ್ರಿಂದಾಗಿನೇ ಶ್ರೀಕೃಷ್ಣ ಮತ್ತೆ ಉತ್ಕೃಷ್ಟ ಅಂತ ಅರ್ಥ ಹೇಳಿದೆ. ಇಡೀ ಭಾಗವತ ಮಹಾಭಾರತ ಕೇಳಿದ್ರೆ ಅರ್ಥ ಆಗುತ್ತೆ. ರಾಜಸೂಯ ಯಾಗದ್ರೆ ಅಗ್ರ ಪೂಜೆ ಮಾಡಿದ್ದು ಯಾರಿಗೆ? ಕೃಷ್ಣನಿಗೆ. ಅಂದಮೇಲೆ ಕೃಷ್ಣ ಸರ್ವೋತ್ತಮತ್ವ ಅಂತ ಹೆಸರಲ್ಲಿದೆ ಅಲ್ಲ, ಪ್ರಾಕ್ಟಿಕಲಿ ಕಂಡಿದೆ, ಹೆಸರಲ್ಲಿರುತ್ತೆ. ಆದ್ರೆ ವಿಷ ಅರ್ಥ ಇಲ್ಲ ಹೋದ್ರೆ ಏನು ಪ್ರಯೋಜನ ಇಲ್ಲ. ವೀರ ಅಂತ ಹೆಸರು, ವೀರಣ್ಣ ಅಂತ ಹೆಸರು, ಜಿಲ್ಲೆ ಕಂಡು ಹೆಸರುತ್ತಾರೆ. ತಗೊಂಡು ಏನ್ ಮಾಡ್ಬೇಕು ಅದಕ್ಕೆ? ಹೆಸರು ನೋಡಿದ್ರೆ ಅದು ಏನು ಉಪಯೋಗ ಬರೋದಿಲ್ಲ. ಅದಕ್ಕೆ ಅನ್ವರ್ಥಕ ಅಂತ ಹೇಳೋದಕ್ಕೆ ರಾಜಸೂಯ ಯಾಗದಲ್ಲಿ ರಾಜರಾಜರಿರಲು ಎಂತೆಂತ ರಾಜ ಮಹಾರಾಜರುಗಳು ಅವರ ಮಧ್ಯೆ ಕೃಷ್ಣಂ ಪೂಜ್ಯತಮಂ ಪ್ರಭುಂ, ಕೃಷ್ಣ ಸರ್ವೋತ್ತಮ ಅಂತ ಅಗ್ರ ಪೂಜೆ ಆದಾಗ ಇದು ಸಂಶಯ ಉಳಿತಾ ನಿಮಗೀಗ ಉಳಿದ ಸಾಧ್ಯವೇ ಇಲ್ಲ. ಹೀಗೆ ಶ್ರೀಕೃಷ್ಣ ಅಂತ ಪದದೊಳಗೆ ಆತನ ಚರಿತ್ರೆಯೆಲ್ಲ ಕಾಣಬಹುದು ಅಂತ ಹೇಳಿದ್ದ. ಆ ಕ್ಷಣಕ್ಕೆ ಇನ್ನೊಂದು ಅರ್ಥ ಉಂಟು. ಶ್ರೀಕೃಷ್ಣ ಕರ್ಷಣ ಮಾಡ್ತಾನೆ. ಏನು ಕರ್ಷಣ ಮಾಡ್ದ ಅಂದ್ರೆ ದೇವಕಿಯ ಗರ್ಭದಲ್ಲಿ ಸಾಕ್ಷಾತ್ ದುರ್ಗಾದೇವಿ ಏನ್ ಮಾಡಿದರಂತೆ, ಏಳನೇ ಗರ್ಭವಾಗಿ ಬಲರಾಮ ದೇವರು ಕೂತಿದ್ದ. ಕೃಷ್ಣ ಏನ್ ಮಾಡ್ತಾನೆ, ದುರ್ಗಾದೇವಿ ಹೇಳಿಬಿಟ್ಟು ಆ ಗರ್ಭವನ್ನ ದೇವಕಿ ದೇವಿಯ ಜಠರದಿಂದ ರೋಹಿಣಿ ದೇವಿಯ ಗರ್ಭಕ್ಕೆ ಸೆಳೀತಾನೆ ಪರಮಾತ್ಮ. ಅದಕ್ಕೆ ಕೃಷ್ಣನ ಅಪ್ಪಣೆಯಿಂದಲೇ ದುರ್ಗಾದೇವಿ ಮಾಡಿದ್ದು. ಮಾಡಿಸಿದ್ದು ಯಾರು? ಕೃಷ್ಣ ಮಾಡಿ. ಮನೆ ಕಟ್ಟೋದೆಲ್ಲ ದೇಶನಗಳು, ಆದರೆ ದುಡ್ಡು ಕೊಟ್ಟವನ್ನು ಕಟ್ಟಿದ ಅಂತ ಕರೀತಾರೆ. ಇವತ್ತು ಹೇಳಿ ಮಾಡಿಸಿದ್ದು ಕೃಷ್ಣನಾದ್ದರಿಂದ ದುರ್ಗಾದೇವಿಯ ಮೂಲಕವಾಗಿ ರೋಹಿಣಿಯ ಗರ್ಭಕ್ಕೆ ದೇವಕಿಯ ಗರ್ಭವನ್ನ ಸೆಳಿಸಿದವನು. ಆ ಕಥೆ ಬಂತು ಮತ್ತೆ. ಆಮೇಲೆ ತನ್ನನ್ನ ಗೋಕುಲಕ್ಕೆ ಹೋಗಿ ಬಿಟ್ಟುಬಿಡು ಅಂತ ಹೇಳಿದ್ದೇನು ಮತ್ತೆ ತಾನೇ ಯಥಾ ಪ್ರಕಾರ ನಾನು ಅವತಾರ ಮಾಡಿದ್ದೇನೆ ನೋಡು ವಸುದೇವ, ನನ್ನನ್ನು ಒಯ್ದು ಅಲ್ಲಿ ಬಿಟ್ಟು ಬರಬೇಕೀಗ. ಅಲ್ಲಿಂದ ದುರ್ಗಾಯ ಆಕರ್ಷಣ, ದುರ್ಗಾನೇ ಇಲ್ಲಿ ತರಬೇಕು. ಮತ್ತೆ ಎರಡು ಕೆಲಸ ಮಾಡ್ತಾನೆ, ಇಲ್ಲಿಂದ ಅಪಕರ್ಷಣ ಮಾಡಬೇಕು, ಅಲ್ಲಿಂದ ಆಕರ್ಷಣ ಮಾಡಬೇಕು. ಅಪಕರ್ಷಣ ಅಂದ್ರೆ ಒಯ್ದು ಬಿಡೋದು, ಆಕರ್ಷಣ ಅಂದ್ರೆ ಅಲ್ಲಿಂದ ತರೋದು. ಹೀಗೆ ಕೃಷ್ಣ ಅನ್ನೋ ಪದಕ್ಕೆ ಎಷ್ಟು ಬೇಕಾದ್ರೂ ತಗೊಳ್ಳಿ, ಅದೊಂದ್ರಲ್ಲಿ ಇಡೀ ಕೃಷ್ಣಾವತಾರದ ಅರ್ಥ ಬಂದೋಗ್ಬಿಡುತ್ತೆ. ಶ್ರೀಕೃಷ್ಣ ಕಮಲಾನಾಥ, ಈ ಎಲ್ಲದರ ಕಾಮನ್ಯ ಏನಂದ್ರೆ ಅಣ ಆನಂದವಯೋ ಅಭ್ಯಾಸ, ಒಂದೇ ಒಂದೇ ಸದಾನಂದಂ. ಏನು ಕೆಲಸ ಮಾಡ್ತಾನಲ್ಲ ಆನಂದದಿಂದ ಮಾಡ್ತಾನೆ. ದ್ವಾರಕಾಪಟ್ಟಣ ನಿರ್ಮಾಣ ಮಾಡೋದ್ರೆ ಸಾಮಾನ್ಯ ಕೆಲಸ ಅಲ್ಲ. ಅದು ಒಂದು ಮಾತಿದೆ, ಮನೆ ಕಟ್ಟಿ ನೋಡು ಒಂದು ಪದ್ಧತಿ ಅಂತ. ನೀ ಹಣೆ ಬರ ಗೊತ್ತಾಗುತ್ತೆ ಅಂತ ಅರ್ಥ. ಅಷ್ಟೊಂದು ಸುಸ್ತೋದ್ಬಿಡ್ತ ಮನೆ ಕಟ್ಟಿ ನೋಡೋ ಹೊತ್ತಿಗೆ. ಪರಮಾತ್ಮ ದ್ವಾರಕಾ ಪಟ್ಟಣ ಕಟ್ಟಿಸ್ತಾನೆ, ಪಟ್ಟಣ ಕಟ್ಟಿಸ್ತಾನೆ ಲೆಕ್ಕ ಹಾಕಿ ನೋಡೋಣ. ಇವತ್ತು ಬೆಂಗಳೂರಿನ ತವರು ಡೆವಲಪ್ ಆಗ್ಬೇಕಾದ್ರೆ ಎಷ್ಟು ಟಿಕೆಟ್ಸ್ ಆಗೋಗಿದೆ, ಒಬ್ಬರ ಕಾಲಕ್ಕಾಗಿದ್ದಲ್ಲ ಇದೆಲ್ಲ ಕೂಡ. ದ್ವಾರಕಾ ಪಟ್ಟಣವನ್ನು ಕೃಷ್ಣ ಏನ್ ಮಾಡಿದೆ ಅಂತ ಸಹಿತ ಇಲ್ಲ ಹೊತ್ತಲ್ಲಿ. ಸಮುದ್ರ ಅದು ಸಮುದ್ರ ಹೇಳ್ತಾರೆ ಎಲ್ಲ ಸರಿ ಮಧ್ಯೆ ಜಾಗ ಕೊಡು ಅಂತ ಕೇಳುತ್ತೆ. ಸಮುದ್ರ ಮಧ್ಯೆ ಹೇಳುತ್ತೆ, ರಾಮರೂಪದಿಂದ ಸಮುದ್ರಕ್ಕೆ ಸೇತು ಬಂಧನವನ್ನು ಮಾಡಲ್ಲ, ಕೃಷ್ಣ ರೂಪದಿಂದ ಮತ್ತೆ ದ್ವೀಪವನ್ನು ಎಬ್ಬಿಸ್ತೇವೆ. ಅದೇನು 30-30 ಅಲ್ಲ, ಮತ್ತೆ 30-40 ಅಲ್ಲ, 144 ಸ್ಕ್ವೇರ್ ಯೋಜನಾ. ಅಷ್ಟು ಭೂಮಿ ಮೇಲೆ ಕೆತ್ತಿದ್ದಂತೆ ಪರಮಾತ್ಮ ತೋರಿಸ್ತಾನೆ. ನನಗೆ ಯಾರು ಸೈಡ್ಕೊಳ್ಬೇಕಾದ್ರೆ ನಾನು ನಾನೇ ಮಾಡ್ಕೋತೀನಿ ಅಂತ ಹೇಳುತ್ತ. ನಾನು ನಾನೇ ಮಾಡ್ಕೋತೇನೆ, ಸರ್ವತಂತ್ರ ಸ್ವತಂತ್ರ. ಉಳಿದವರು ನನ್ನ ಜಾಗದಲ್ಲಿ ತಂದೆ ಯಾರಬಾರದು ಕೃಷ್ಣನನ್ನ ಮೇಲೆ ಕೆತ್ತಿದ್ದದ್ದು. ಅಷ್ಟು ವಿಶ್ವಕರ್ಮ ಕರೀತಾರೆ, ವಿಶ್ವಕರ್ಮ ಪಟ್ಟ ನಿರ್ಮಾಣ ಆಗಬೇಕು ಈ ಕ್ಷಣದಲ್ಲಿ. ಈ ಕ್ಷಣದಲ್ಲಿ ಮತ್ತೆ ವಿಶ್ವಕರ್ಮ ಓಂ ಅಂತೇನೆ, ಮುದ್ರ ಕೆತ್ತ. ಸೈಟ್ ಇಲ್ಲ ಸೈಟ್ ಬಂತು, ನಗರ ಇಲ್ಲ ನಗರ ಬಂತು. ಅದೇನು ಒಂದಲ್ಲ, ಪಟ್ಟಣ ಪಟ್ಟಣ ಏಕದಂ ಹೇಳುತ್ತಂತೆ. ಮೇಲೆ ಒಂದೇ ಸತ್ಕೇನೆ ಮೇಲಕ್ಕೆ ಎದ್ದು ಬಂದಿದೆ. ಅದೇನೋ ಅರ್ಜೆಂಟ್ ಕಟ್ಟಿದ ಟೆಂಟ್ ಹಾಕೋದು ಕಷ್ಟ ಎಷ್ಟು ಸಲ ಟೆಂಟ್ ಹಾಕ್ಬೇಕಾದ್ರೆ ಎಷ್ಟೋ ದಿವಸ ಆಗೋಗಿರುತ್ತಾಗಲೇ. ಅದು ಬಂಗಾರ ಪಟ್ಟಣ, ಮತ್ತೆ ಸುವರ್ಣ ಪಟ್ಟಣ, ಅದು ಸುವರ್ಣಮಯವಾದ ಪಟ್ಟಣವನ್ನ ಇಟ್ ಇನ್ ನೋ ಟೈಮ್ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಲ್ಲೇ ಮಾಡ್ತಾನಲ್ಲ ಕೃಷ್ಣ, ಅನಾಯಾಸವೇ ಮಾಡ್ತಾನಾದ್ರಿಂದ ಸರ್ವೋತ್ತಮ ಅಂತ ಇಲ್ಲ. ಎಲ್ಲಾ ದೇವತೆಗಳ ಆ ಕ್ಷಣಕ್ಕೆ ಎಲ್ಲಾ ದೇವತೆಗಳು ಬಂದ್ರಂತ ಅಲ್ಲಿಗೆ ತಮ್ಮ ತಮ್ಮ ವಸ್ತುವಿನ ಕೃಷ್ಣಾರ್ಪಣ ಅಂತ ದೇವರಿಗೆ ಅರ್ಪಿಸಿಬಿಟ್ರಂತೆ. ಈ ಒಂದೊಂದು ಮಾತಿನಲ್ಲೂ ಕೂಡ ಕೃಷ್ಣನ ಕರ್ಷಣ ಸಾಮರ್ಥ್ಯ ಏನಂತ ಗೊತ್ತಾಗ. ಗೋಪಿಕಾಸ್ತ್ರೀಯರು ಒಬ್ಬರಲ್ಲ ಇಬ್ಬರಲ್ಲ, ಲಕ್ಷಗಟ್ಟಲೆ ಜನ ಇದ್ದಾರೆ. ಕೃಷ್ಣ ಒಬ್ಬ ಕೃಷ್ಣ ಅವ್ರ ಬಳಿ ಹೋಗಲಿಲ್ಲ, 8 ಜನ ಕೃಷ್ಣನ ಬಳಿ ಓಡಿ ಬರ್ತಾರೆ. ಅದಕ್ಕೆ ಕರ್ಷಣ ಕೃಷ್ಣ, ಗೋಪಿಯರ ಎಲ್ಲರ ಮನಸ್ಸನ್ನು ಕೂಡ ತನ್ನ ಬಳಿಗೆ ಹೆಡಿತಾರಲ್ಲ ಅದಕ್ಕೆ ಕೃಷ್ಣ ಅಂತ ಕೃಷ್ಣನಿಗೆ ಹೆಸರು. ನಹ ಆನಂದದಿಂದ ಮಾಡ್ತಾರೆ, ದ್ವಾರಕಾ ನಿರ್ಮಾಣ ಮಾಡಿದ್ದು ಆನಂದದಿಂದ, ಕಾಲೇವರು ಸಂಹಾರ ಮಾಡಿದ್ದು ಆನಂದ, ಶ್ರಮದ ಹೆಸರಿಲ್ಲ ಕೃಷ್ಣನಿಗೆ. ಕೃಷ್ಣ ಭಕ್ತ ವಾಯುದೇವರು, ಅವ್ರು ಹನುಮಂತನಿಗೆ ಸಮುದ್ರ ದಾಟ್ತಾ ಇದ್ದಾರೆ. ಹನುಮಂತ ನಿನಗೆ ಆಯಾಸವಾಗಿರಬಹುದು, ವಿಶ್ರಾಂತಿ ತಗೋ ಅಂದ್ರೆ ದೈವಾತ್ರ ವಿಶ್ರಮಣ ವೈಚ್ಛದ ಅವಿಶ್ರಮೋಸೌ, ನಿಸೀವ ಪೌರುಷ ಬಲಸ್ಯ ಕುತಶ್ರ ಮೋಶ್ಯ. ಹನುಮಂತನಿಗೆ ಆಯಾಸನೇ ಆಗಿಲ್ಲ ಇವತ್ತೆ, ಹನುಮಂತನಿಗೆ ಆಯಾಸವಾಗಿಲ್ಲ ಅಂತ. ಅನಂತ ಅನಂತ ಹನುಮಂತರು ಭಗವಂತನ ಪಾದಧೂಳಿಯ ಸಾಟಿಯಲ್ಲ ಅಂದ್ರೆ ಇದು ಕೃಷ್ಣನಿಗೆ ಎಲ್ಲಿಂದ ಆಯಾಸ ಬರಬೇಕು? ಆದ್ದರಿಂದ ಕೃಷ್ಣನ ಚಿಂತನೆ ಮಾಡಬೇಕಾದ್ರೆ ಎಲ್ಲ ಗುಣಗಳನ್ನ ಅನುಸಂಧಾನ ಮಾಡಿದರೆ ಆಗ ಅಡಿಗೆ ಕೊಡಕ್ಕೆ ಬರುತ್ತೆ, ಸಾಧ್ಯ ಬರೋದು. ಏನು ಬೈಕೋದ ಕೊಡ್ತಾ ಇದ್ದಾರೆ, ಏನು ಕೊಡಬೇಕಂತೆ, ಪ್ರತಿ ಕೊಡಬೇಕಂತೆ, ಪ್ರತಿ ವರ್ಷ ಕೊಡಬೇಕಂತೆ, ಅನ್ಯರಿಗೆ ನಿಂತಿರ್ಬೇಕಂತೆ, ಏನಕ್ಕೆ ಆಚಾರ ಕೊಡೋದು ಮತ್ತೆ ಇವತ್ತು ಹಣೆ ಬರ ಬಿಡೋದು ಆಚಾರ ಬೇರೆ ಮಾಡೋರು ಇಷ್ಟ ಮಾಡ್ತಿರ್ತಾರೆ. ಆಗ ಒಳ್ಳೆ ಉತ್ಸಾಹದಿಂದ ಮಾಡ್ತಾರೆ, ಬೇಕಾದ ಕೆಲಸವನ್ನು ಉತ್ಸಾಹದಿಂದ ಮಾಡ್ತಾರೆ, ಬೇಡವಾದ ಕೆಲಸ ಬೈಕೊಂಡು ಮಾಡ್ತಾರೆ, ಅದನ್ನು ಬಿಟ್ಟು ಬಿಡ್ತಾರೆ. ಇವತ್ತು ಕೃಷ್ಣ ಜಯಂತಿ ಬಗ್ಗೆ ಜನಕ್ಕೆ ಯಾತಕ್ಕೆ ಅವಕಾಶ ಆಕರ್ಷಣೆ ಬಂದಿಲ್ಲ ಅಂದ್ರೆ ಕೃಷ್ಣನ ಮಹತ್ವ ಗೊತ್ತಾಗಿಲ್ಲ. ಶ್ರೀಕೃಷ್ಣ ರುಕ್ಮಿಣಿಯನ್ನ ಬಯಸಿ ಆಗಿನ ಕಾಲದಲ್ಲಿ ಇಲ್ಲದೇ ಇದ್ದ ರಾಜರೇ ಇಲ್ಲ, ರಾಜಕುಮಾರರುಗಳೇ ಇಲ್ಲ, ಅವರೆಲ್ಲ ಬಯಸಿದ್ದು ರುಕ್ಮಿಣಿಯನ್ನ, ರುಕ್ಮಿಣಿ ಬಯಸಿದ್ದು ಕೃಷ್ಣನನ್ನ. ಅದಕ್ಕೇನೆ ಶ್ರೀಕೃಷ್ಣ ಕಮಲಾನಾಥ, ಕಮಲಾನಾಥ ಇವರೇ ತಲೆ ಆಗ್ತಾನೆ. ಕಮಲ ಮಹಾಲಕ್ಷ್ಮಿಯ ನಾಥ, ನಾಥನಾಗಿದ್ದಾನೆ. ಕಮಲಾಲಯ ರಾಯರು ಬಹಳ ಪ್ರಿಯ, ಪ್ರಿಯತಾಂ ಕಮಲಾಲಯ, ಕಮಲ ಮಹಾಲಕ್ಷ್ಮಿ ದೇವಿ ಅವರಿಗೆ ನಾಥರಾಗಿ ಕಮಲಾನಾಥ ಶ್ರೀಕೃಷ್ಣ ಕಮಲಾನಾಥ ಶ್ರೀ ಪ್ರಾಣನಾಥ ಮಹಾಲಕ್ಷ್ಮಿ ದೇವಿಗೆ ನಾಥನಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ. ಇದೇನು ಸಾಮಾನ್ಯ ವಿಚಾರ ಅಲ್ಲ. ನಮಗೇನು ಅನಿಸುತ್ತೆ ಹೆಂಡತಿ ಗಂಡ ಇದು ದೊಡ್ಡ ವಿಚಾರ ಅಲ್ಲ ಅಂತೆ. ಹೆಂಡತಿ ಗಂಡನ ದೊಡ್ಡ ವಿಚಾರ ಅಂತ ಕೇಳಿದ್ರೆ ಯಾವಾಗ ಗಂಡ ಅಂತ ಗೊತ್ತಾಗುತ್ತೆ. ಗಂಡ ಅಂದ ತಕ್ಷಣ ಸಾಮಾನ್ಯ ಏನಾಗಿರ್ತಾನ ಅವನು, ಗುಲಾಬನಾಗ ಸಂಭವನೇ ಜಾಸ್ತಿ. ಕೃಷ್ಣ ರುಕ್ಮಿಣಿಯರ ಪ್ರಣಯ ಕಾಲದಲ್ಲಿ ಬರುತ್ತೆ. ದಶಮಸ್ಕಂದದಲ್ಲಿ ಇಬ್ರು ಕೂಡ ತಮಾಷೆ ಜಗಳಿದಂತೆ, ಕೃಷ್ಣ ರುಕ್ಮಿಣಿ ಇಬ್ರು ಕೂಡ. ಆಗ ರುಕ್ಮಿಣಿ ದೇವಿ ಹೇಳ್ತಾರೆ, ಕೃಷ್ಣ ಹೇಳ್ತಾನೆ, ಎಂಥ ಕೆಲಸ ಮಾಡಿದೆ ರುಕ್ಮಿಣಿ ನೀನು, ಗಂಡ ಗಂಡ ನನ್ನ ಮದುವೆ ಆಗಿಬಿಟ್ಟಿದ್ದೀಯಲ್ಲ, ನನಗೆ ಸಂಪತ್ತಿದೆಯಾ, ರಾಜ್ಯ ಇದೆಯಾ, ಏನಿದೆ ನನ್ನ ಹತ್ರ? ಅದು ಬಿಟ್ಟುಬಿಟ್ಟು ಅಂತ ರಾಜ ಮಹಾರಾಜನ ಬಿಟ್ಟುಬಿಟ್ಟು ರಾಜನಲ್ಲದ ನನ್ನನ್ನು ಮದುವೆ ಆಗಿದೆಯಲ್ಲ ನೀನೀಗ, ಏನು ಹೇಳ್ಬೇಕು ನನಗೆ ಅಂತ ಹೇಳಿದ್ರು ರುಕ್ಮಿಣಿ ದೇವಿ. ಆ ರುಕ್ಮಿಣಿ ದೇವಿ ಹೇಳ್ತಾರೆ, ನನಗೆ ಅಂತವ್ರು ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅವರೆಲ್ಲ ಯಾರು ಗೊತ್ತೇನು? ಖರಗೋಶ್ಯ ಬಿಡಾಲ ಭೃತ್ಯಾ, ಖರಗೋಶ್ಯ ಬಿಡಾಲ ಭೃತ್ಯಾ. ಎಷ್ಟು ಚೆನ್ನಾಗಿರೋ ಅದು. ಖರ ಅಂದ್ರೆ ಕತ್ತೆ, ಶಿವ ಅಂದ್ರೆ ನಾಯಿ, ಬಿಡಾಲ ಅಂದ್ರೆ ಬೆಕ್ಕು. ಖರವತ್ ಶವತ್ ಬಿಡಾಲವತ್ ಶ್ರೀರಾಮ್ ಭೃತ್ಯಾ, ಹೆಂಡಂತಿನ ಮುಂದೆ ಕತ್ತೆಯಂತೆ ನಾಯಿಯಂತೆ ಓಡಾಡ್ಕೊಂಡಿರ್ತಾರೆ. ಅಂಥವ್ರು ನಾನೇನು ಮಾಡಲಿ ಅಂತ ಹೇಳಿದ್ದಾರೆ. ನನ್ನನ್ನು ಆಳಬೇಕು, ನನಗೆ ಸ್ವಾಮಿಯಾಗಬೇಕು ಹೊರತು ಈ ರೀತಿ ಇರಬಾರದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಇನ್ನು ಹೆಂಗಸಿ ನಿಜವಾಗ್ಲೂ ಸಂತೋಷವಾಗೋದು, ಗಂಡ ತನ್ನ ಮಾತು ಕೇಳಿದ್ರಲ್ಲ, ಅದೇ ತಿರುಗಿ ಗೊತ್ತಿಲ್ಲ. ಗಂಡ ತನ್ನ ಮಾತು ಕೇಳಿದ್ರೆ ಸಂತೋಷವಾಗೋದಿಲ್ಲ, ಗಂಡನ ಮಾತು ತಾನು ಕೇಳುವಾಗ ಸಂತೋಷವಾಗುತ್ತೆ, ಇದು ಸಂತೋಷ ಆಗೋದಿಲ್ಲ, ಅದೇ ತಿರುಗಿ ಗೊತ್ತಿಲ್ಲ. ಮತ್ತೆ ಎಲ್ಲರೂ ಕೇಳ್ತಾರಲ್ಲ ಅಂತ ಕೇಳಿದರೆ ಅವರಿಗೆ ನಿಜವಾದ ಯೋಗ್ಯತೆ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ, ಸರೆಂಡರ್ ಆದಾಗ್ತಾರೆ. ಅವ್ರ ಯೋಗ್ಯತೆ ಸರೆಂಡರ್ ಆಗೋದಿಲ್ಲ ಅವರು. ಅದಕ್ಕೆ ರುಕ್ಮಿಣಿ ದೇವಿ ಕೃಷ್ಣನನ್ನ ಅಷ್ಟು ಆಚರಿಸಿದ್ರು ಕೂಡ ಭಗವಂತ ಸ್ವರಥ, ಲಕ್ಷ್ಮೀ ದೇವಿ ಡಿಪೆಂಡೇ ಆಗಿಲ್ಲ, ಅದು ನಿಜವಾದ ಅರ್ಥದಲ್ಲಿ ಹಿರಿಮೆ ಅದು. ಇದು ಯೋಚನೆ ಮಾಡಿದರೆ ಅದಕ್ಕೇನೆ ಒಂದು ಪದ ಇದೆ, ವರ ಅಂತ ಕರೀತಾರೆ. ವರಗಳನ್ನ ವರ ಅಂತ ಯಾತಕ್ಕೆ ಕರೀತಾರೆ? ಕನ್ಯಾಗಿಂತ ಶ್ರೇಷ್ಠನಾಗಿರಬೇಕು ಅಂತ ಅರ್ಥ. ಡಿಪೆಂಡೆಂಟ್ ಆದ ವರ ಹೇಗಾಗ್ತಾನೆ ಅವನು? ಸಬಾರ್ಡಿನೇಟ್ ಆದ ವರ ಆಗೋದಿಲ್ಲ, ಶ್ರೇಷ್ಠನಾಗಬೇಕು. ಇದು ಆಫೀಸಲ್ಲಿ ಇರ್ತಾರೆ ಆಫೀಸರು, ಪ್ರತಿಯೊಂದಕ್ಕೂ ಸ್ವಲ್ಪ ಕೇಳೋದು, ಏನ್ ಮಾಡಲಿ ಏನ್ ಮಾಡಲಿ ಅಂತ ಕೇಳೋದು. ಅದೇನು ಆಟಾಡಿಸ್ಬಿಡ್ತಾರೆ, ಬಿಡೋದಿಲ್ಲ ಅವರು ಆಟಾಡಿಸ್ಬಿಡ್ತಾರೆ. ಹಾಗಲ್ಲ, ನೋಡೋ ಹೇಳ್ದಾಗ ಮಾಡಿಸ್ತೇನೆ ನಾನು, ಅದೆಲ್ಲ ಇಲ್ಲ ಹೇಳ್ದಾಗ ಮಾಡೋದು. ಅವನು ಗುಟ್ಟ ಆಫೀಸರು, ತಾನು ಇಷ್ಟಕ್ಕೆ ಬಂದಂತೆ ಆಫೀಸ್ ನಡೆಸಿದ್ರೆ ಅವನು ಸ್ವೇಚ್ಛಾಚಾರಿ ಆಗಬಾರದು. ನೇಮಕ್ ತಕ್ಕಂತೆ ಫುಲ್ ಕಂಟ್ರೋಲ್ ಇಟ್ಕೊಂಡ್ರೆ ಅವ್ರ ಆಫೀಸರೇ ಹೊರತು ಅವರೇ ಬಿ ಕಂಟ್ರೋಲ್ ಬೈ ಅದರ ತಂದ್ರೆ ಆಫೀಸರ್ ಆಗೋದಿಲ್ಲ. ಅದೇ ರೀತಿನೇ ಇವತ್ತು ಹೆಂಡತಿಯನ್ನು ಆಳಬೇಕು ಅಂತ ಕರೀತಾರೆ ಹೊರತು ತಾನು ಆಳಿಸ್ಕೊಳ್ಳಾಗಬಾರದು. ಕಮಲಾನಾಥ ಅನ್ನ ಪದ ಸಾಮಾನ್ಯವಲ್ಲ. ಕಮಲಾದೇವಿ ಎಂಥವ್ರು ಗೊತ್ತೇನು? ಎಂ ಎಂ ಸುಖಿ ಸಾವಯ ತೀರ್ಥವಂತರ ಅಂತ ಮೋಕ್ಷ ವರ್ಣನೆ ಮಾಡಿದರೆ ಅಂತ ಮೋಕ್ಷ ಕೊಡತಕ್ಕಂಥ ದೇವತೆಗಳನ್ನ ಪದವಿ ಕೊಡ್ತಾರೆ. ಎಂ ಕಾಮಯೇ ತಂ ತಮ್ ಉಗ್ರಂ ಕೃಣೋಮಿ, ತಮ್ ಬ್ರಹ್ಮಾಂಡಂ, ತಮ್ ಋಷಿಂ, ತಮ್ ಸುಮೇಧಾಂ. ಇದನ್ನ ಅರ್ಥ ಮಾಡಿಕೊಂಡ್ರೆ ಎಷ್ಟು ವೈಭವ ಇದೆ. ನಿಜವಾದ ಅರ್ಥದಲ್ಲಿ ಶ್ರೀಕೃಷ್ಣ ಕಮಲಾನಾಥನಾಗಿದ್ದಾನೆ, ಮಹಾಲಕ್ಷ್ಮಿಯ ಪತಿಯಾಗಿದ್ದಾನೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾಭಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂದ ಮೋಕ್ಷ, ಇದನ್ನೆಲ್ಲ ಮಾಡ್ತಾರೆ ಮಹಾಲಕ್ಷ್ಮಿ ದೇವಿ. ಅಂಥವರಿಗೆ ಶ್ರೀರತ್ಕರಾಕ್ಷ ಬಲವತಿ ಅಜಿತಂ ನಮಾಮಿ ಅವರ ಸ್ವಾಮಿಯಾಗಿದ್ದಾನೆ ಅಂದ್ರೆ ಭಗವಂತನ ಮಹಿಮೆ ಎಷ್ಟಿರಬೇಕು. ಕೋಟಿ ಕೋಟಿ ವೃತ್ತಿಯರಿರಲು ತಾನೇ ಸೇವೆ ಮಾಡ್ತಾಳಲ್ಲ, ತಾನು ರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತೇಳು, ಏನು ಧನ್ಯಳು, ಲಕ್ಷ್ಮಿ ಎಂಥ ಮಾನ್ಯಳು. ಈ ಮಾತಿನಲ್ಲಿ ಲಕ್ಷ್ಮೀದೇವಿಯಿಂದ ಬಹುಶಃ ಯಾವ ಸ್ತ್ರೀಯಿಂದನೂ ಕೂಡ ಯಾವ ಪುರುಷನೂ ಕೂಡ ಲಕ್ಷ್ಮೀದೇವಿಯಿಂದ ನಾರಾಯಣ ಆರಾಧಿತರಾದಾಗ ಆರಾಧಿತರಾಗಿಲ್ಲ. ಯಾಕೆ ಗೊತ್ತೇನು, ಪ್ರತಿಯೊಂದು ಪದಾರ್ಥನೂ ತಾವೇ ಆಗಿಬಿಡ್ತಾರಂತೆ ಮಹಾಲಕ್ಷ್ಮೀದೇವಿ, ಪ್ರತಿಯೊಂದು ಪದಾರ್ಥವು ತಾವೇ ಆಗಿ ಸೇವೆ ಮಾಡ್ತಾರೆ. ದೇವರ ಮೈ ಮೇಲೆ ವಸ್ತ್ರ ತಾನೇ ಅಂತೆ, ಓಡಾಡ ಜನ ತಾನೇ, ಅಷ್ಟರ ಮಟ್ಟಿಗೆ ಸೇವೆ ಮಾಡ್ತಾರೆ. ಇವರು ಭತ್ತ ಕೂಡ ಮಾಡುವ